ಯೇಸು ವಸ್ತುಗಳಿಗಿಂತ ಜನರನ್ನ ಹೆಚ್ಚು ಮೌಲ್ಯವೆಂದು ಎಣಿಸಿದರು.
Do you know what God wants us to do with people as opposed to things?
ವಸ್ತುಗಳ ಎದುರಾಗಿ ಜನರೊಟ್ಟಿಗೆ ನಾವು ಹೇಗೆ ವರ್ತಿಸಬೇಕು ಎಂಬುದಾಗಿ ದೇವರು ಬಯಸುತ್ತಾರೆ ಎಂದು ನಿಮಗೆ ಗೊತ್ತಾ?
We're supposed to love people and use material things.
ನಾವು ಜನರನ್ನ ಪ್ರೀತಿಸಬೇಕು ಮತ್ತು ವಸ್ತುಗಳನ್ನ ಉಪಯೋಗಿಸಬೇಕು.
But you know what's happening in the world today?
ಆದರೆ ಇವತ್ತು ಲೋಕದಲ್ಲಿ ಏನಾಗ್ತಿದೆ ಅಂತ ನಿಮಗೆ ಗೊತ್ತಾ?
People love material things and use people.
ಜನರು ಇಹಲೋಕದ ವಸ್ತುಗಳನ್ನ ಪ್ರೀತಿಸ್ತಾರೆ, ಮನುಷ್ಯರನ್ನ ಉಪಯೋಗಿಸಿಕೊಳ್ಳುತ್ತಾರೆ.
This is the opposite. This is because man's following the devil.
ಇದು ತದ್ವಿರುದ್ಧವಾಗಿದೆ. ಕಾರಣ ಮನುಷ್ಯನು ಸೈತಾನನನ್ನ ಹಿಂಬಾಲಿಸ್ತಾ ಇದ್ದಾನೆ.
Jesus is our example. Let's look at him and learn something about this.
ಯೇಸು ನಮಗೆ ಮಾದರಿಯಾಗಿದ್ದಾರೆ. ಇದರ ಬಗ್ಗೆ ನಾವು ಯೇಸುವಿನ ಜೀವಿತವನ್ನ ನೋಡಿ ತಿಳಿದುಕೊಳ್ಳೋಣ.
One of the things that sin has done in this world is turn everything upside down.
ಈ ಲೋಕದಲ್ಲಿ ಪಾಪವು ಮಾಡಿರುವಂತದ್ದು ಏನಪ್ಪಾ ಅಂದ್ರೆ ಎಲ್ಲವನ್ನೂ ಬುಡಮೇಲಾಗಿ ಮಾಡಿದೆ.
Our sense of values is upside down.
ನಮ್ಮ ಮೌಲ್ಯಯುತ ಪ್ರಜ್ಞೆಯು ಸಹ ಬುಡಮೇಲಾಗಿದೆ.
The world is full of people who think that money is more important than God.
ಲೋಕವು ಇವತ್ತು ಯಾವ ರೀತಿಯಾಗಿ ಯೋಚಿಸ್ತಾ ಇದೆ ಅಂತಂದ್ರೆ ಹಣವು ದೇವರಿಗಿಂತ ಮುಖ್ಯವಾದದ್ದು ಎಂಬುದಾಗಿ.
With their lips they will say God is more important than money, but in their lives what urges them, motivates them, what they live for proves that money is more important than God.
ಜನರು ತಮ್ಮ ಬಾಯಿನಲ್ಲಿ ದೇವರು ಮುಖ್ಯವಾದವನು ಎಂಬುದಾಗಿ ಹೇಳುತ್ತಾರೆ, ಆದರೆ ಅವರ ಜೀವಿತದಲ್ಲಿ ನೀವು ನೋಡೋದಾದ್ರೆ ಅವರ ಉದ್ದೇಶಗಳು ಮತ್ತು ಅವರ ಯೋಚನೆಗಳು ದೇವರಿಗಿಂತ ಹಣವು ಮುಖ್ಯವಾಗಿದೆ ಎಂಬುದಾಗಿ ತೋರಿಸುತ್ತದೆ.
Don't you think that such a world is living upside down?
ನಿಮಗೆ ಅನ್ಸೋದಿಲ್ವಾ ಈ ಲೋಕವು ಬುಡಮೇಲಾಗಿ ಇದೆ ಅಂತ?
And in the midst of this upside down world, God has sent his children to show them the right way to live.
ಬುಡಮೇಲಾದಂತ ಈ ಲೋಕದಲ್ಲಿ ದೇವರು ತನ್ನ ಮಕ್ಕಳನ್ನ ಕಳುಹಿಸಿದರು ಸರಿಯಾದ ರೀತಿಯಲ್ಲಿ ಜೀವಿಸಲು.
But how are God's children living?
ಆದರೆ ಇವತ್ತು ದೇವರ ಮಕ್ಕಳು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದಾರೆ?
How many Christians have you met in your life by observing their life that you could say that they believe that God was more important than money?
ಹಣಕ್ಕಿಂತ ದೇವರು ನಮಗೆ ಮುಖ್ಯವಾದವನು ಎಂಬುದಾಗಿ ಹೇಳುವಂತ ಎಷ್ಟು ಜನ ಕ್ರೈಸ್ತರನ್ನ ನೀವು ಭೇಟಿಯಾಗಿದ್ದೀರಾ? ಅವರ ಜೀವಿತವನ್ನ ನೀವು ಗಮನಿಸಿದ್ರೋ ಪ್ರಕಾರ
very few.
ಕೆಲವೇ ಕೆಲವು ಮಂದಿ ಮಾತ್ರ.
The vast majority of Christians in our country also believe that money is more important than God.
ಕ್ರೈಸ್ತತ್ವದಲ್ಲಿನ ಅನೇಕ ವಿಶ್ವಾಸಿಗಳು ದೇವರಿಗಿಂತ ಹಣವೇ ಮುಖ್ಯವಾದದ್ದು ಎಂಬುದಾಗಿ ಯೋಚಿಸುತ್ತಾರೆ.
This is one example of an upside down world. And when money becomes more important than God, money also becomes more important than people.
ಇದೇ ಒಂದು ಕಾರಣ ಲೋಕವು ಬುಡಮೇಲಾಗಿರುವುದಕ್ಕೆ. ಯಾವಾಗ ಹಣವು ದೇವರಿಗಿಂತ ಮುಖ್ಯವಾಯ್ತಲ್ಲ ಅವಾಗಲೇ ಹಣವು ಜನರಿಗಿಂತಲೂ ಕೂಡ ಮುಖ್ಯವಾಗಿರುತ್ತೆ.
We love money more than we love human beings. This is tragic.
ನಾವು ಮನುಷ್ಯರನ್ನ ಪ್ರೀತಿಸೋದಕ್ಕಿಂತ ಹೆಚ್ಚಾಗಿ ಹಣವನ್ನ ಹೆಚ್ಚು ಪ್ರೀತಿಸ್ತೀವಿ. ಇದು ಒಂದು ದುರಂತ.
Jesus has come to show us the truth that God is more important than money, that people are more important than money.
ಯೇಸು ಸ್ವಾಮಿ ನಮಗೆ ಸತ್ಯವನ್ನ ತೋರಿಸಲು ಈ ಲೋಕಕ್ಕೆ ಬಂದರು, ಹಣಕ್ಕಿಂತ ಜನರು ಮುಖ್ಯವಾದವರು ಎಂಬುದಾಗಿ ಮತ್ತು ಹಣಕ್ಕಿಂತ ದೇವರು ಮುಖ್ಯವಾದವರು ಎಂಬುದಾಗಿ ತೋರಿಸಲು.
And if that understanding has not come into your mind, my friend, I want to tell you the truth. Your mind is still perverted. It's upside down.
ನನ್ನ ಪ್ರಿಯ ಸ್ನೇಹಿತರೆ, ನಿಮ್ಮ ಮನಸ್ಸಿನಲ್ಲಿ ಈ ರೀತಿಯ ಒಂದು ತಿಳುವಳಿಕೆ ಇನ್ನೂ ಬಂದಿಲ್ಲ ಅಂದ್ರೆ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ, ನೀವು ಇನ್ನ ಬುಡಮೇಲಾಗಿದ್ದೀರಾ. ನಿಮ್ಮ ಮನಸ್ಸು ಇನ್ನು ಸರಿಯಾಗಿ ದೇವರ ಕಡೆ ತಿರುಕೊಂಡಿಲ್ಲ.
Things have been given by God for us to use.
ವಸ್ತುಗಳು ನಮಗೆ ಕೊಡಲ್ಪಟ್ಟಿರುವುದು ಅವುಗಳನ್ನು ಉಪಯೋಗಿಸಲಕ್ಕಾಗಿ.
May all material things, money, food, fruit, vegetables, and everything in the world has been given not to be loved but to be used.
ಈ ಲೋಕದಲ್ಲಿರುವಂತ ಎಲ್ಲಾ ವಸ್ತುಗಳು, ಹಣ ಆಗಬಹುದು, ಹಣ್ಣು, ತರಕಾರಿಗಳು, ಇವೆಲ್ಲವೂ ನಮಗೆ ಉಪಯೋಗಿಸಲ್ಪಡುವುದಕ್ಕೆ ಕೊಡಲ್ಪಟ್ಟಿರೋದೇ ಹೊರತು ಅದನ್ನು ಪ್ರೀತಿಸೋದಕ್ಕಲ್ಲ.
But people have been given to us not to be used but to be loved.
ಆದರೆ ಜನರನ್ನ ನಮಗೆ ಕೊಡಲ್ಪಟ್ಟಿರೋದು ಅವರನ್ನ ಉಪಯೋಗಿಸಲಿಕ್ಕಾಗಿ ಅಲ್ಲ, ಅವರನ್ನ ಪ್ರೀತಿಸಲಿಕ್ಕಾಗಿ.
ಡಿ ಯು ಯೂಸ್ ಪೀಪಲ್?
ನೀವು ಜನರನ್ನ ಉಪಯೋಗಿಸಿಕೊಳ್ತೀರಾ?
ಡಿ ಯು ನೋ ದಟ್ ದ ವರ್ಲ್ಡ್ ಇಸ್ ಫುಲ್ ಆಫ್ ಫ್ಯಾಕ್ಟರೀಸ್ ಅಂಡ್ ಆಫೀಸಸ್ ವೇರ್ ಬಿಸ್ನೆಸ್ ಮೆನ್ ಯೂಸ್ ಪೀಪಲ್ ಫಾರ್ ದೇರ್ ಓನ್ ಎಂಡ್ಸ್, ಟು ಅಚೀವ್ ದೇರ್ ಓನ್ ಎಂಡ್ಸ್ ದೇ ಯೂಸ್ ಪೀಪಲ್.
ನೋಡಿ, ಈ ಫ್ಯಾಕ್ಟರಿಗಳಲ್ಲಿ ಮತ್ತು ಕೆಲಸ ಮಾಡುವಂತ ಸ್ಥಳಗಳಲ್ಲಿ ಜನರು ತಮ್ಮ ಸ್ವಂತ ಹಿತಾಸಕ್ತಿಗೋಸ್ಕರ ತಾವು ಮೇಲೆ ಬರಲು ಅನೇಕ ಜನರನ್ನ ಉಪಯೋಗಿಸಿಕೊಳ್ಳುತ್ತಾರೆ.
Of course they pay them a salary as little as possible, but in order to promote themselves and promote their business.
ಒಳ್ಳೆಯದು, ಅವರು ಎಷ್ಟು ಸಾಧ್ಯನೋ ಅಷ್ಟು ವೇತನವನ್ನ ಅಥವಾ ಸಂಬಳವನ್ನ ಆ ಕೆಲಸಗಾರರಿಗೆ ಕೊಡ್ತಾರೆ, ಯಾಕೆಂದ್ರೆ ತಾವು ಮುಂದೆ ಬರಲು ಮತ್ತು ತಮ್ಮ ವ್ಯಾಪಾರವನ್ನ ಮುಂದೆ ತರಲು.
Well, we can understand that out in the business world, but the same thing is happening in many Christian organizations and churches where so-called Christian leaders use people to promote themselves.
ವ್ಯವಹಾರದಲ್ಲಿ ಇದು ಒಂದು ಸಾಮಾನ್ಯವಾಗಿದೆ, ಇದು ನಡೀತಾ ಇದೆ ಕೂಡ. ಆದ್ರೆ ದುರಂತ ಏನಪ್ಪಾ ಅಂದ್ರೆ, ಇಂದು ಕ್ರೈಸ್ತತ್ವದಲ್ಲಿ ಅನೇಕ ಕ್ರೈಸ್ತ ನಾಯಕರು ತಮ್ಮ ಸ್ವಂತ ಹಿತಾಸಕ್ತಿಗೋಸ್ಕರ ಮತ್ತು ತಾವು ಮೇಲೆ ಬರಲು ವಿಶ್ವಾಸಿಗಳನ್ನ ಉಪಯೋಗಿಸಿಕೊಳ್ತಾ ಇದ್ದಾರೆ.
We can say that such people haven't understood the love of Jesus.
ನಾವು ಈ ರೀತಿಯಾಗಿ ಹೇಳಬಹುದು, ಇಂತಹ ಜನರು ಯೇಸುವಿನ ಪ್ರೀತಿಯನ್ನ ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಅಂತ.
They have not understood what it is to value people.
ಜನರನ್ನ ಮೌಲ್ಯವೆಂದೆಣಿಸುವುದರ ಅರ್ಥ ಅವರಿಗೆ ತಿಳಿದಿಲ್ಲ.
They use people for their own ends.
ಅವರು ತಮ್ಮ ಸ್ವಂತ ಹಿತಾಸಕ್ತಿಗೋಸ್ಕರ ಜನರನ್ನ ಉಪಯೋಗಿಸಿಕೊಳ್ಳುತ್ತಾರೆ.
They have not been converted to a right way of thinking. Their mind has not been renewed.
ಅವರು ಇನ್ನೂ ಸರಿಯಾಗಿ ಮನಸಾಂತರ ಪಟ್ಟಿಲ್ಲ, ಅವರು ಸರಿಯಾದ ರೀತಿಯಲ್ಲಿ ಯೋಚಿಸ್ತಾ ಇಲ್ಲ ಇನ್ನ ಮನಸ್ಸಿನಲ್ಲಿ, ಮತ್ತು ಅವರ ಮನಸ್ಸು ಇನ್ನೂ ನೂತನಗೊಂಡಿಲ್ಲ.
But how is it with Jesus? Jesus never used anybody to promote himself.
ಹಾಗಾದ್ರೆ ಯೇಸು ಸ್ವಾಮಿ ಹೇಗಿದ್ರು ಈ ಲೋಕದಲ್ಲಿ? ಯೇಸು ಸ್ವಾಮಿ ಯಾವತ್ತೂ ಜನರನ್ನ ಉಪಯೋಗಿಸಿಕೊಳ್ಳಲಿಲ್ಲ ತಾವು ಮುಂದೆ ಬರಲು.
He loved people. He knew that people were far more important than material things.
ಯೇಸು ಜನರನ್ನ ಹೆಚ್ಚು ಪ್ರೀತಿಸಿದರು. ಯೇಸು ಸ್ವಾಮಿಗೆ ಗೊತ್ತಿತ್ತು, ಇಹಲೋಕದ ವಸ್ತುಗಳಿಗಿಂತ ಜನರು ಪ್ರಮುಖವಾದವರು ನನಗೆ ಎಂಬುದಾಗಿ.
Think of Judas Iscariot and you see a clear example.
ನಿಮಗೆ ಒಂದು ಸ್ಪಷ್ಟ ಉದಾಹರಣೆಯನ್ನ ಕೊಡ್ತಾನೆ. ಇಸ್ಕರಿಯುತ ಯೂದನ ಬಗ್ಗೆ ಯೋಚಿಸಿ.
Judas Iscariot was the treasurer of that band of disciples. And whenever people gave money to that group, Jesus, that were with Jesus, Judas kept that money as a treasurer.
ಯೇಸು ಸ್ವಾಮಿಯ ಸೇವೆಗಾಗಿ ಕೊಡಲ್ಪಟ್ಟಂತ ಹಣವನ್ನ ಇಸ್ಕರಿತ ಯೂದನ ಕೈಯಲ್ಲಿ ಕೊಡಲ್ಪಡ್ತಾ ಇತ್ತು. ಆ ಹಣವನ್ನ ಇಸ್ಕರಿತ ಯೂದನು ಇಟ್ಕೊಳ್ತಾ ಇದ್ದನು.
Now, have you ever thought to whom were those disciples giving that money? The people.
ನೋಡ್ರಿ, ನೀವು ಯೋಚಿಸ್ತೀರಾ, ಆ ಹಣವನ್ನ ಜನರು ಯಾರಿಗ ಕೊಡ್ತಾ ಇದ್ರು ಮತ್ತು ಏನಕ್ಕ ಕೊಡ್ತಾ ಇದ್ರು?
To whom were the people giving that money? Were they giving it because they appreciated Judas or because they appreciated Jesus?
ಆ ಹಣವನ್ನ ಯಾರಿಗೆ ಕೊಡ್ತಾ ಇದ್ರು ಜನರು? ಅವರು ಯೇಸುವನ್ನ ಪ್ರಶಂಸಿಸಿ ಹಣವನ್ನ ಕೊಡ್ತಾ ಇದ್ರ, ಅಥವಾ ಇಸ್ಕರಿತ ಯೋಧನನ್ನ ಪ್ರಶಂಸಿಸಿ ಹಣವನ್ನು ಕೊಡ್ತಾ ಇದ್ರ?
That's clear. They gave their money in appreciation for Jesus' ministry.
ಇಲ್ಲಿ ತುಂಬಾ ಸ್ಪಷ್ಟವಾಗಿದೆ, ಯೇಸು ಸ್ವಾಮಿಯ ಸೇವೆಯನ್ನ ಪ್ರಶಂಸಿಸಿ ಮತ್ತು ಮೆಚ್ಚಿ ಹಣವನ್ನ ಯೇಸು ಸ್ವಾಮಿಗೆ ಕೊಡ್ತಾ ಇದ್ರು.
For his healing perhaps, for his preaching, and Jesus took it and told Judas to keep it.
ಯೇಸು ಸ್ವಾಮಿ ಮಾಡಿದಂತ ಸ್ವಸ್ಥತೆ ಆಗಬಹುದು, ಪ್ರಸಂಗ ಆಗಬಹುದು, ಈ ಸಂಗತಿಗಳಿಗಾಗಿ ಜನರು ಹಣವನ್ನ ಕೊಡ್ತಾ ಇದ್ರು. ಆ ತೆಗೆದುಕೊಂಡಂತ ಹಣವನ್ನ ಯೇಸು ಇಸ್ಕರಿಯುತ ಯೂದನ ಕೈಯಲ್ಲಿ ಕೊಡ್ತಾ ಇದ್ರು.
It wasn't Judas money at all. It was money that came because of Jesus ministry.
ಅದು ಇಸ್ಕರಿಯುತ ಯೂದನ ಹಣವಲ್ಲ, ಅದು ಯೇಸು ಸ್ವಾಮಿಯ ಸೇವೆಗಾಗಿ ಬಂದಂತ ಹಣವಾಗಿತ್ತು.
Well, what was Judas doing with that money? He was stealing it, using it for himself.
ಇಸ್ಕರಿಯುತ ಯೂದನು ಆ ಹಣವನ್ನ ಏನ್ ಮಾಡುತ್ತಿದ್ದ? ಆ ಹಣವನ್ನ ತನ್ನ ಸ್ವಂತಕ್ಕಾಗಿ ಉಪಯೋಗಿಸಿಕೊಳ್ಳುತ್ತಿದ್ದನು ಮತ್ತು ಕದಿಯುತ್ತಿದ್ದನು.
And Jesus loved Judas. He was willing to lose that money if he could save Judas' soul.
ಆದರೆ ಯೇಸು ಸ್ವಾಮಿ ಇಸ್ಕರಿಯುತ ಯೂದನನ್ನ ಪ್ರೀತಿಸಿದರು. ಯೇಸು ಸ್ವಾಮಿ ಇಸ್ಕರಿಯುತ ಯೂದನ ಆತ್ಮವನ್ನ ಮೌಲ್ಯವೆಂದೆಣಿಸಿದರು, ಅದಕ್ಕಾಗಿ ಹಣವನ್ನ ಕಳೆದುಕೊಳ್ಳಲು ಸಿದ್ಧವಾಗಿದ್ದರು.
He was not bothered that Judas was stealing that money. He was concerned about his soul.
ಇಸ್ಕರಿಯುತ ಯೂದನು ಹಣವನ್ನ ಕದಿಯುವಂತದ್ದರ ವಿಷಯವಾಗಿ ತಲೆ ಕಟ್ಸಿಕೊಂಡಿರಲಿಲ್ಲ. ಯೇಸು ಸ್ವಾಮಿಯ ಕಾಳಜಿ ಇಸ್ಕರಿಯುತ ಯೂದನ ಆತ್ಮದ ಮೇಲೆ ಇತ್ತು.
That's Jesus, an example of Jesus' attitude to people. He wanted to save people from the corruption of sin, which has made them value material things more than people.
ಯೇಸು ಜನರ ಕಡೆಗೆ ತೋರಿದಂತ ಮನೋಭಾವದ ಮಾದರಿ ಇದಾಗಿತ್ತು. ಜನರಿಗಿಂತ ವಸ್ತುಗಳು ತುಂಬಾ ಮೌಲ್ಯ ಅಂತ ಎಣಿಸಿದಂತ ಭ್ರಷ್ಟ ಪಾಪದಿಂದ ಯೇಸು ಜನರನ್ನ ರಕ್ಷಿಸಲು ಬಯಸಿದರು.
ಜೀಸಸ್ ಶೇರ್ಡ್ ದ ಬರ್ಡನ್ಸ್ ಆಫ್ ಪೀಪಲ್. ಹಿ ಹ್ಯಾಡ್ ವರ್ಡ್ಸ್ ಆಫ್ ಕೈಂಡ್ನೆಸ್ ಫಾರ್ ದೋಸ್ ಹೂ ವರ್ ಡಿಫೀಟೆಡ್ ಇನ್ ಲೈಫ್ಸ್ ಬ್ಯಾಟಲ್ಸ್, ವರ್ಡ್ಸ್ ಆಫ್ ಎನ್ಕರೇಜ್ಮೆಂಟ್ ಫಾರ್ ದ ಡೌನ್ ಟ್ರೋಡನ್.
ಯೇಸು ಜನರ ಭಾರಗಳನ್ನ ಹಂಚಿಕೊಂಡರು. ಯಾರು ಕೆಳಮಟ್ಟಕ್ಕೆ ಕುಸಿದಿದ್ರಲ್ಲ, ಯಾರು ನಿರುತ್ಸಾಹಗೊಂಡಿದ್ರಲ್ಲ ಮತ್ತು ಜೀವಿತದ ಹೋರಾಟದಲ್ಲಿ ಸೋತಿದ್ರಲ್ಲ, ಅಂತವರನ್ನ ಯೇಸು ಸಂತೈಸುವಿಕೆಯಿಂದ ಮಾತಾಡ್ತಾ ಇದ್ರು ಮತ್ತು ಕರುಣೆಯಿಂದ ಮಾತಾಡಿ ಪ್ರೋತ್ಸಾಹಿಸ್ತಾ ಇದ್ರು.
ಹಿ ನೆವರ್ ಕನ್ಸಿಡರ್ಡ್ ಎ ಸಿಂಗಲ್ ಹ್ಯೂಮನ್ ಬೀಯಿಂಗ್ ಆಸ್ ವರ್ತ್ಲೆಸ್.
ಯೇಸು ಸ್ವಾಮಿ ಯಾವತ್ತೂ ಕೂಡ ಒಬ್ಬನೇ ಒಬ್ಬ ಮನುಷ್ಯನನ್ನ ಪ್ರಯೋಜನಕ್ಕೆ ಬಾರದವನು ಎಂಬುದಾಗಿ ಎಣಿಸಲಿಲ್ಲ.
ದೇ ಮೇ ಬಿ ಅನ್ಕಲ್ಚರ್ಡ್, ಕ್ರೂಡ್, ನಾಟ್ ಏಬಲ್ ಟು ಸ್ಪೀಕ್ ಪ್ರಾಪರ್ಲಿ ಆರ್ ಇಲ್ಲಿಟರೇಟ್, ಬಟ್ ದೇ ವರ್ ಪೀಪಲ್ ಹೂ ನೀಡೆಡ್ ಟು ಬಿ ರಿಡೀಮ್ಡ್ ಅಂಡ್ ಹಿ ಹ್ಯಾಡ್ ಕಮ್ ಟು ಗಿವ್ ಹಿಸ್ ಲೈಫ್ ಫಾರ್ ದೆಮ್.
ಜನರು ಅಸಂಸ್ಕೃತರಾಗಿರಬಹುದು, ಅವಿದ್ಯಾವಂತರಾಗಿರಬಹುದು, ಸರಿಯಾಗಿ ಮಾತನಾಡಕ್ಕೆ ಬರದೇ ಇರುವಂತರಾಗಿರಬಹುದು, ಆದರೆ ಯೇಸು ಜನರಿಗೆ ವಿಮೋಚನೆಯನ್ನ ಕೊಡಲು ಮತ್ತು ಜೀವವನ್ನ ಕೊಡಲು ಬಂದರು.
When the Bible says that the Holy Spirit fills our hearts with the love of God, this is what happens.
ಸತ್ಯವೇದ ಹೇಳೋ ಪ್ರಕಾರ ದೇವರ ಪ್ರೀತಿ ರಸವು ನಮ್ಮ ಹೃದಯವನ್ನು ತುಂಬುವಾಗ ಆಗುವಂತದ್ದು ಇದೇ ಆಗಿದೆ.
It makes us like this towards people.
ಜನರ ಕಡೆಗಿನ ಮನೋಭಾವವು ನಮ್ಮದು ಇದೇ ರೀತಿಯಾಗುತ್ತದೆ.
And I want to ask you as a Christian, if you're a Christian, has the Holy Spirit filled you? You know, a lot of people speak about being filled with the Holy Spirit.
ನಾನು ಕ್ರೈಸ್ತನಾಗಿದ್ದುಕೊಂಡು ನೀವು ಕ್ರೈಸ್ತರಾಗಿದ್ರೆ ನಾನು ನಿಮಗೊಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತೇನೆ. ನೀವು ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟಿದ್ದೀರಾ? ಅನೇಕರು ಮಾತನಾಡುತ್ತಾರೆ ಪವಿತ್ರಾತ್ಮನನ್ನ ತುಂಬಿಸಲ್ಪಡುವುದರ ವಿಷಯವಾಗಿ.
What is the proof that your heart's been filled with the Holy Spirit? Romans 5:5 says the love of God is spread abroad in our hearts, through the Holy Spirit, shed forth.
ಪವಿತ್ರಾತ್ಮವು ನಿಮ್ಮ ಹೃದಯದಲ್ಲಿ ತುಂಬಿಸಲ್ಪಟ್ಟಿದೆಯಾ? ರೋಮಾಪುರದವರ ಪತ್ರಿಕೆ 5:5 ಈ ರೀತಿಯಾಗಿ ಹೇಳುತ್ತದೆ, ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದಿದೆಯಲ್ಲ ಎಂಬುದಾಗಿ.
One mark of being filled with the Spirit is that your heart is filled with love for people.
ಪವಿತ್ರಾತ್ಮನನ್ನ ತುಂಬಿಸಲ್ಪಟ್ಟಿರುವುದರ ಗುರುತೇನಪ್ಪ ಅಂತಂದ್ರೆ ಜನರ ಕಡೆಗೆ ನೀವು ಪ್ರೀತಿಯನ್ನ ತೋರಿಸ್ತಾ ಇರ್ತೀರ.
And you'll be right side up, you won't be upside down. You'll value people more than material things.
ನೀವು ಬುಡಮೇಲಾಗಿರೋದಿಲ್ಲ, ಸರಿಯಾಗಿ ಇರ್ತೀರಾ. ನಿಮ್ಮ ಜೀವಿತದಲ್ಲಿ ವಸ್ತುಗಳಿಗಿಂತ ಜನರನ್ನ ಹೆಚ್ಚು ಮೌಲ್ಯವೆಂದು ಎಣಿಸ್ತಾ ಇರ್ತೀರ.
Jesus never valued material things. He used them.
ಯೇಸು ಸ್ವಾಮಿ ಯಾವತ್ತೂ ಯಾವ ವಸ್ತುಗಳನ್ನು ಸಹ ಮೌಲ್ಯವೆಂದು ಎಣಿಸಲಿಲ್ಲ, ಅವನ್ನೆಲ್ಲ ಉಪಯೋಗಿಸಿದ್ರಷ್ಟೇ.
He worked in a carpenter shop where he was using material things all the time, working with them to earn his living as a carpenter for many years.
ಯೇಸು ಸ್ವಾಮಿ ಬಡಗಿಯಾಗಿ ಕೆಲಸ ಮಾಡಿದ್ರು, ಅದ್ಯಾಕಪ್ಪ ಅಂದ್ರೆ ತಮ್ಮ ಜೀವನ ನಿರ್ವಹಣೆಗಾಗಿ. ಆ ಬಡಗಿ ಕೆಲಸದಿಂದ ಬಂದಂತ ಹಣದಿಂದ ಜೀವನವನ್ನ ಯೇಸು ಸಾಗಿಸ್ತಾ ಇದ್ರು.
But can you imagine if some neighbor's child walked into that carpenter shop one day and broke something expensive which Jesus had just made? What do you think Jesus would have done?
ಉದಾಹರಣೆಗೆ ನೀವು ಈ ರೀತಿಯ ಕಲ್ಪಿಸಿಕೊಳ್ಳುತ್ತೀರಾ, ಯೇಸು ಸ್ವಾಮಿ ಆಗತಾನೆ ಮಾಡಿದ್ದಂತ ಒಂದು ಮೇಜನ್ನ ನೆರೆಹೊರೆಯಲ್ಲಿದ್ದಂತ ಒಂದು ಮಗು ಬಂದು ಆ ಮೇಜನ್ನ ಮುರಿದು ಬಿಟ್ರೆ ಯೇಸು ಸ್ವಾಮಿ ಏನ್ ಮಾಡ್ತಾ ಇದ್ರು?
Would you think Jesus would have got upset and shouted at the child and chased him out of the carpenter shop? No.
ನೀವ್ ಅನ್ಕೊಳ್ತೀರಾ ಯೇಸು ಸ್ವಾಮಿ ತುಂಬಾ ಬೇಸರ ಮಾಡಿಕೊಂಡು ಆ ಮಗುವನ್ನ ಅಲ್ಲಿಂದ ಹೊರಗೊಡಿಸ್ತಿದ್ರು ಅಂತ? ಇಲ್ಲ.
I think Jesus would have just picked up that child and kissed him and said, "Don't worry, my son, it's okay. I can make another one."
ನಾನು ಯೋಚಿಸ್ತೇನೆ, ಯೇಸು ಸ್ವಾಮಿ ಆ ಮಗುವನ್ನ ಎತ್ಕೊಂಡು ಆ ಮಗುವಿಗೆ ಒಂದು ಮುತ್ತನ್ನ ಕೊಟ್ಬಿಟ್ಟು ಈ ರೀತಿಯಾಗಿ ಹೇಳ್ತಿದ್ರು, ತಲೆ ಕೆಡಿಸ್ಕೋಬೇಡ ಮಗುವೆ, ನಾನು ಇನ್ನೊಂದು ಮೇಜನ್ ಮಾಡ್ತೀನಿ ಅಂತ.
He loved people. He loved children.
ಯೇಸು ಸ್ವಾಮಿ ಜನರನ್ನ ಮತ್ತು ಮಕ್ಕಳನ್ನ ಪ್ರೀತಿಸಿದರು.
Material things didn't mean anything to him. Material things were to be used to help people.
ಭೌತಿಕ ವಸ್ತುಗಳು ಯೇಸುವಿಗೆ ವಿಷಯವೇ ಆಗಿರಲಿಲ್ಲ. ಭೌತಿಕ ವಸ್ತುಗಳನ್ನ ಯೇಸು ಜನರಿಗೆ ಸಹಾಯಿಸಲಿಕ್ಕಾಗಿ ಉಪಯೋಗಿಸಿದರು.
He did not become a carpenter in order to be rich.
ಯೇಸು ಸ್ವಾಮಿ ಶ್ರೀಮಂತನಾಗಬೇಕು ಅಂತ ಬಡಗಿಯಾಗಿ ಕೆಲಸ ಮಾಡಲಿಲ್ಲ.
No, he loved people and not things.
ಇಲ್ಲ, ಯೇಸು ಜನರನ್ನ ಪ್ರೀತಿಸಿದರೆ ಹೊರತು ವಸ್ತುಗಳನ್ನಲ್ಲ.
You know, when the Holy Spirit renews our mind, you know what happens?
ನೋಡ್ರಿ, ಪವಿತ್ರಾತ್ಮನು ನಮ್ಮ ಮನಸ್ಸನ್ನ ನೂತನ ಪಡಿಸಿದಾಗ ನಿಮಗೆ ಗೊತ್ತಾ ಏನಾಗತ್ತೆ ಅಂತ?
We are able to see things the way God sees them.
ದೇವರು ವಸ್ತುಗಳನ್ನ ನೋಡಿದಂತ ರೀತಿಯಲ್ಲೇ ನಾವು ಕೂಡ ಅವುಗಳನ್ನು ನೋಡ್ತೇವೆ.
ವಿ ಸಿ ಪೀಪಲ್ ಆಸ್ ಗಾಡ್ ಸೀಸ್ ಪೀಪಲ್, ವಿ ಸಿ ಮೆಟೀರಿಯಲ್ ಥಿಂಗ್ಸ್ ಆಸ್ ಗಾಡ್ ಸೀಸ್ ಮೆಟೀರಿಯಲ್ ಥಿಂಗ್ಸ್.
ದೇವರು ಜನರನ್ನ ಹೇಗೆ ನೋಡಿದರಲ್ಲ, ನಾವು ಕೂಡ ಅದೇ ರೀತಿ ಜನರನ್ನ ನೋಡ್ತೇವೆ. ಅದೇ ತರ ದೇವರು ಭೌತಿಕ ವಸ್ತುಗಳನ್ನ ಹೇಗೆ ನೋಡಿದರಲ್ಲ, ನಾವು ಕೂಡ ಹಾಗೆ ನೋಡ್ತೇವೆ.
ಅಂಡ್ ಐ ಬಿಲೀವ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ರೇಯರ್ಸ್ ಯು ನೀಡ್ ಟು ಪ್ರೇ ಇಫ್ ಯು ವಾಂಟ್ ಟು ಬಿ ಅ ಸ್ಪಿರಿಚುವಲ್ ಮ್ಯಾನ್ ಇಸ್ ಟು ಆಸ್ಕ್ ದ ಲಾರ್ಡ್ ಟು ಹೆಲ್ಪ್ ಯು ಟು ಸೀ ಪೀಪಲ್ ಆಸ್ ಹಿ ಸೀಸ್ ದೆಮ್, ಟು ಸೀ ಮೆಟೀರಿಯಲ್ ಥಿಂಗ್ಸ್ ಆಸ್ ಹಿ ಸೀಸ್ ದೆಮ್.
ನೀವು ಆತ್ಮಿಕ ಮನುಷ್ಯನಾಗಬೇಕು ಅಂದ್ರೆ ಒಂದು ಮುಖ್ಯವಾದ ಪ್ರಾರ್ಥನೆಯನ್ನ ಮಾಡಬೇಕು ಅಂತ ನಾನು ಕೇಳ್ಕೊಳ್ಳುತ್ತೇನೆ ನಿಮ್ಮಲ್ಲಿ. ಅದೇನಪ್ಪಾ ಅಂದ್ರೆ ನೀವು ಹೇಳಬೇಕು ದೇವರಿಗೆ, ದೇವರೇ ನೀನು ಜನರನ್ನ ನೋಡುವ ರೀತಿಯಲ್ಲಿ ಮತ್ತು ವಸ್ತುಗಳನ್ನ ನೋಡುವ ರೀತಿಯಲ್ಲಿ ನಾನು ಕೂಡ ನೋಡುವಂತೆ ಸಹಾಯಿಸು ಎಂಬುದಾಗಿ.
The Bible says in Zephaniah chapter 3 and verse 17 that God rejoices over his people with singing.
ಚೆಫಾನ್ಯ 3ನೇ ಅಧ್ಯಾಯ 17ನೇ ವಚನದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ದೇವರು ತನ್ನ ಜನರ ಮೇಲೆ ಹರ್ಷ ಧ್ವನಿಗೈತಾರೆ ಎಂಬುದಾಗಿ.
Now think of that verse, God rejoicing over people, not over perfect people. There's no perfect people anywhere in the world.
ಆ ವಚನದ ಬಗ್ಗೆ ಯೋಚಿಸಿ. ದೇವರು ಜನರ ಮೇಲೆ ಹರ್ಷ ಧ್ವನಿಯನ್ನ ಗೈತಾರೆ, ಪರಿಪೂರ್ಣ ಜನರ ಮೇಲೆ ಅಲ್ಲ. ಈ ಲೋಕದಲ್ಲಿ ಯಾರು ಕೂಡ ಪರಿಪೂರ್ಣರಿಲ್ಲ.
He is rejoicing over imperfect people who have expressed a desire for him and who want to love him with all their imperfections.
ಯೇಸು ಅಪರಿಪೂರ್ಣ ಜನರ ಮೇಲೆ ಹರ್ಷ ಧ್ವನಿ ಗೈತಾರೆ. ಯಾರು ದೇವರ ಕಡೆಗೆ ತಮ್ಮ ಅಪರಿಪೂರ್ಣಗಳ ಮಧ್ಯದಲ್ಲೂ ಕೂಡ ಪ್ರೀತಿಯನ್ನ ತೋರಿಸಬೇಕು ಅಂತ ಬಯಸ್ತಾರಲ್ಲ, ಅಂತವರ ಮೇಲೆ ದೇವರು ಹರ್ಷ ಧ್ವನಿಯನ್ನ ಗೈತಾರೆ.
And Jesus walked on earth and he shared his father's joy over people.
ಯೇಸು ಇಹಲೋಕದಲ್ಲಿ ಇರುವಾಗ ದೇವರ ಸಂತೋಷವನ್ನ ಜನರ ಮೇಲೆ ತೋರಿಸಿದರು.
Think of the disciples who were with Jesus. They were not perfect.
ಯೋಚಿಸಿ, ಶಿಷ್ಯಂದ್ರು ಯೇಸುವಿನ ಜೊತೆಯಲ್ಲಿದ್ದಾಗ ಅವರು ಪರಿಪೂರ್ಣರಾಗಿರಲಿಲ್ಲ.
They were ordinary stumbling sinners just like you and me.
ಅವರು ನಮ್ಮ ಹಾಗೆ ಸಾಧಾರಣ ಮತ್ತು ಬೀಳುವಂತ ಪಾಪಿಗಳಾಗಿದ್ದರು.
But Jesus looked at them the way the Father looked at them. He loved them.
ಆದರೆ ಯೇಸು ಅವರನ್ನ ಪರಲೋಕದ ತಂದೆಯು ನೋಡುವ ರೀತಿಯಲ್ಲೇ ನೋಡಿದರು ಮತ್ತು ಅವರನ್ನ ಪ್ರೀತಿಸಿದರು.
He wasn't always criticizing them for their faults and their awkwardness and their crudeness.
ಯೇಸು ಸ್ವಾಮಿ ಯಾವತ್ತೂ ಅವರ ಕಾಠಿಣ್ಯದ ವಿಷಯವಾಗಿ ಪಾಪದ ವಿಷಯವಾಗಿ ಟೀಕೆ ಮಾಡ್ತಾ ಇರಲಿಲ್ಲ.
And because he was compassionate like this, we read in Mark 12 and verse 37, the common people heard him gladly.
ಯೇಸು ಸ್ವಾಮಿಯು ಈ ರೀತಿಯ ಕರುಣೆಯನ್ನು ತೋರಿಸಿದ್ದಕ್ಕಾಗಿ ಮಾರ್ಕ 12ನೇ ಅಧ್ಯಾಯ 37ನೇ ವಚನದಲ್ಲಿ ಈ ರೀತಿಯಾಗಿ ಓದ್ತೇವೆ, ಜನರು ಯೇಸುವಿನ ಮಾತನ್ನ ತುಂಬಾ ಸಂತೋಷದಿಂದ ಕೇಳಿದರು ಎಂಬುದಾಗಿ.
ಪೀಪಲ್ ಡಿಟೆಕ್ಟೆಡ್ ದ ಬ್ಯೂಟಿಫುಲ್ ಅರೋಮಾ ದಟ್ ಕೇಮ್ ಔಟ್ ಆಫ್ ಹಿಸ್ ಸ್ಪಿರಿಟ್, ದ ಲವ್ ಆಫ್ ಗಾಡ್ ದಟ್ ಫ್ಲೋಡ್ ಔಟ್ ಆಫ್ ಹಿಸ್ ಹಾರ್ಟ್.
ಯೇಸುವಿನ ಹೃದಯದಲ್ಲಿ ದೇವರ ಪ್ರೀತಿ ರಸವು ಹರಿದದ್ದರ ಸುಗಂಧವನ್ನ ಜನರು ಕಂಡುಹಿಡಿದರು.
Jesus was constantly moved with compassion when he saw sick people, needy people, hungry people, shepherdless people. He put himself in their shoes. He made their misery his own.
Yesu aswastha janarannu, agatateyalliruvantavaranna, hasiveyalliddantavaranna, kurubanillade iruvantavaranna nodi avara mele karuniyanna torisidaru mattu avara sthanadalliye nintukondu ಅವರ ಸಮಸ್ಯೆ ತನ್ನ ಸಮಸ್ಯೆ ಎಂದು ಅಂದುಕೊಂಡರು.
That's how he was able to comfort them.
ಯೇಸು ಆ ರೀತಿಯಾಗಿ ಅವರನ್ನ ಸಂತೈಸಿದರು.
You know, you can comfort the misery of other people, my friend, only if you identify with them.
ನೀವು ಬೇಸರಗೊಂಡಿದ್ದಂತವರನ್ನ ಸಂತೈಸಬೇಕು ಅಂತಂದ್ರೆ ಅವರ ಸ್ಥಾನದಲ್ಲಿ ನಿಂತ್ಕೋಬೇಕು ನೀವು.
It's very easy to speak nice words, but you got to put yourself in their shoes to understand what they're going through, and that's what Jesus did.
ನಿಂತ್ಕೊಂಡು ಒಳ್ಳೆಯ ಮಾತುಗಳನ್ನ ಆಡೋದು ತುಂಬಾ ಸುಲಭ, ಆದ್ರೆ ಅವರ ಸ್ಥಾನದಲ್ಲಿ ನಿಂತ್ಕೊಂಡು ಅವರ ಸಮಸ್ಯೆನ ಅರ್ಥ ಮಾಡಿಕೊಂಡು ಅವರನ್ನ ಸಂತೈಸುವುದಿದೆಯಲ್ಲ, ಅದು ತುಂಬಾ ಮುಖ್ಯ. ಯೇಸು ಅದನ್ನೇ ಮಾಡಿದರು.
ಯು ನೋ, ವಿ ಹ್ಯಾವ್ ಯೂಸ್ಡ್ ಅವರ್ ಇಮ್ಯಾಜಿನೇಷನ್ ಸೋ ಮಚ್ ಇನ್ ದ ಪಾಸ್ಟ್ ಫಾರ್ ಈವಿಲ್ ಥಿಂಗ್ಸ್.
ನಾವು ಹಿಂದಿನ ಕಾಲದಲ್ಲಿ ಕೆಟ್ಟದ್ದರ ವಿಷಯದಲ್ಲಿ ಅನೇಕ ಕಲ್ಪನೆಗಳನ್ನ ಮಾಡಿಕೊಂಡಿದ್ದೇವೆ.
ಇಸ್ನ್ ದಟ್ ಟ್ರೂ? You've used your imagination to think dirty things and bitter things about other people, all types of evil things.
ನಿಮಗೆ ಗೊತ್ತಲ್ವಾ, ಫಲಸು ಆಲೋಚನೆಗಳನ್ನು ಮತ್ತೊಬ್ಬರ ವಿಷಯವಾಗಿ ಹಗೆತನವನ್ನ ಈ ರೀತಿ ಆಲೋಚನೆಗಳನ್ನ ನೀವು ಮಾಡಿಕೊಂಡಿದ್ದೀರಲ್ವಾ ಹಿಂದಿನ ಕಾಲದಲ್ಲಿ.
Now that we are converted, What do we use our imagination for?
Iga neevu manasantara pattiddiri. Hagadre nimma kalpana shaktiyu yav riti agirbekiga?
Most Christians use their imagination for nothing.
ಅನೇಕ ಕ್ರೈಸ್ತರು ತಮ್ಮ ಕಲ್ಪನೆಗಳನ್ನು ಒಳ್ಳೆಯದಕ್ಕಾಗಿ ಉಪಯೋಗಿಸೋದಿಲ್ಲ.
Let me tell you something good that you could put your imagination into use for.
ನಿಮ್ಮ ಕಲ್ಪನೆಗಳನ್ನು ಯಾವ ರೀತಿಯ ಒಳ್ಳೆಯದಕ್ಕೆ ಉಪಯೋಗಿಸಬೇಕು ಅಂತ ನಿಮಗೆ ತಿಳಿಸ್ಕೊಡ್ತಾನೆ.
Use your imagination to put yourself in the situations of other people who are suffering.
ಯಾರು ಬಾಧೆಯನ್ನ ಪಡ್ತಾ ಇದಾರಲ್ಲ ಅವರ ಸ್ಥಾನದಲ್ಲಿ ನಿಂತ್ಕೊಂಡು ಅವರು ಎದುರಿಸ್ತಿರತಕ್ಕಂತ ಸಮಸ್ಯೆ ಹೇಗಿರುತ್ತೆ ಎಂಬುದನ್ನ ಕಲ್ಪನೆ ಮಾಡಿಕೊಳ್ಳ್ರಿ.
The ones you know around you, when you see it, when you hear about it, put yourself in their shoes. Use your imagination to think that you are there.
ನೀವು ಅವರನ್ನ ನೋಡುವಾಗ ಅಥವಾ ಅವರು ಏನೋ ಒಂದು ಸಮಸ್ಯೆಯಲ್ಲಿದ್ದಾರೆ ಅಂತ ಯಾರಿಂದನಾದರೂ ಕೇಳುವಾಗ ನೀವು ಅವರ ಸ್ಥಾನದಲ್ಲಿ ನಿಂತ್ಕೊಂಡು ಅವರು ಏನನ್ನ ಎದುರಿಸ್ತಾ ಇದ್ದಾರೆ ಎಂಬುದಾಗಿ ಕಲ್ಪಿಸಿಕೊಳ್ಳಿ.
Living in that little hut or living with that difficult husband or difficult wife or having a problem child that you are the parent perhaps.
ಒಂದು ಸಣ್ಣ ಗುಡಾರದಲ್ಲಿ ಯಾರೋ ವಾಸಿಸುತ್ತಿದ್ರು ಅಂದ್ಕೊಳ್ಳಿ ಅಥವಾ ಅವರಿಗೆ ಕಠಿಣ ಗಂಡ ಅಥವಾ ಕಠಿಣ ಹೆಂಡತಿ ಇದ್ರು ಅಂದ್ಕೊಳ್ಳಿ ಅಥವಾ ಮಕ್ಕಳೊಟ್ಟಿಗೆ ಏನೋ ಸಮಸ್ಯೆ ಇತ್ತು ಅಂದ್ಕೊಳ್ಳಿ ಅವರ ಸ್ಥಾನದಲ್ಲಿ ನೀವು ನಿಂತ್ಕೊಂಡು ಕಲ್ಪಿಸಿಕೊಳ್ಳಿ ನೀವು ಅದೇ ರೀತಿ ಇದ್ರಿ ಅಂತ.
Put yourself in their shoes and try to understand what they are going through. That will be the proof of your love. Jesus did that.
ನೀವು ಅವರ ಸ್ಥಾನದಲ್ಲಿ ನಿಂತ್ಕೊಂಡು ಅವರು ಏನನ್ನ ಎದುರಿಸ್ತಾ ಇದ್ದಾರೆ ಎಂಬುದಾಗಿ ಕಲ್ಪಿಸಿಕೊಳ್ಳೋದಾದ್ರೆ ನಿಮ್ಮ ಪ್ರೀತಿಯು ನಿಜವಾದದ್ದು ಎಂಬುದಾಗಿ ರುಜುವಾತಾಗುತ್ತೆ. ಯೇಸು ಕೂಡ ಅದನ್ನೇ ಮಾಡಿದರು.
He was so grieved once when he saw men hard-hearted, unwilling to let a man with a withered hand be healed in the synagogue.
ಒಂದು ಬಾರಿ ಕಠಿಣ ಹೃದಯವನ್ನ ಹೊಂದಿಕೊಂಡಂತ ಒಬ್ಬ ಮನುಷ್ಯನು ಒಬ್ಬ ಅಸ್ವಸ್ಥನನ್ನ ಸ್ವಸ್ಥ ಮಾಡಲಿಲ್ಲ. ಅದನ್ನ ನೋಡಿ ಯೇಸು ದುಃಖಪಟ್ಟರು.
He saw a widow going in a funeral procession where her only son had died, and he walked by and he saw the coffin and he stopped the whole funeral procession, opened the coffin, raised the boy from the dead and gave him back to his mother.
ಒಬ್ಬ ವಿಧವೆಯು ತನ್ನ ಒಬ್ಬನೇ ಮಗನನ್ನ ಕಳೆದುಕೊಂಡು ಆ ಮಗನ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳಲು ಹೋಗುವಾಗ ಯೇಸು ಜೊತೆಯಲ್ಲೇ ಇದ್ರು, ಆ ಒಂದು ಸಮಾಧಿ ಸ್ಥಳಕ್ಕೆ ಹೋದ್ರು ಮತ್ತು ಆ ಸತ್ತಂತ ಮಗನನ್ನ ಎಬ್ಬಿಸಿದ್ರು. ನಂತರ ಆ ಜೀವವುಳ್ಳಂತ ಮಗನನ್ನ ತಾಯಿಗೆ ಒಪ್ಪಿಸಿದರು.
It didn't start as a miracle to show people his power. It was to show them the love of God.
ಯೇಸು ಸ್ವಾಮಿ ತನ್ನ ಬಲವನ್ನ ತೋರಿಸಲಿಕ್ಕಾಗಿ ಮಹತ್ಕಾರ್ಯಗಳನ್ನ ಮಾಡಲಿಲ್ಲ. ಯೇಸು ತನ್ನ ಪ್ರೀತಿಯನ್ನ ಜನರ ಕಡೆಗೆ ತೋರಿಸುವುದಕ್ಕಾಗಿ ಮಹತ್ಕಾರ್ಯಗಳನ್ನ ಮಾಡಿದರು.
He had compassion. Every miracle of Jesus arose out of compassion.
ಯೇಸು ಕರುಣೆಯನ್ನ ಹೊಂದಿಕೊಂಡಿದ್ರು. ಹಾಗಾಗಿ ಯೇಸು ಮಾಡಿದಂತ ಪ್ರತಿಯೊಂದು ಅದ್ಭುತ ಕಾರ್ಯಗಳು ಕರುಣೆಯಿಂದಲೇ ತುಂಬಿದ್ದವು.
If you seek to do miracles for God and you don't have compassion, you will never be able to follow Jesus. You are unfit to be his servant.
ನೀವು ಕರುಣೆಯನ್ನ ಹೊಂದದೆ ದೇವರಿಗೆ ಅದ್ಭುತ ಕಾರ್ಯಗಳನ್ನ ಮಾಡಲು ಪ್ರಯತ್ನ ಮಾಡ್ತಾ ಇದ್ರಿ ಅಂದ್ರೆ ನೀವು ಯೇಸುವನ್ನ ಹಿಂಬಾಲಿಸಲಿಕ್ಕೆ ಆಗೋದಿಲ್ಲ ಮತ್ತು ಆತನ ಸೇವಕರಾಗಲು ನೀವು ಅನರ್ಹರು.
Jesus always died to his own rights. He had no tears for his own griefs and sorrows, but sweat drops of blood for our sorrows. He carried our burdens.
ಯೇಸು ಯಾವತ್ತೂ ತನ್ನ ಸ್ವಂತ ಹಕ್ಕನ್ನ ಸಾಧಿಸಿಕೊಳ್ಳಲಿಲ್ಲ. ತನ್ನ ಸ್ವಂತ ಸಮಸ್ಯೆಗಳಿಗಾಗಿ ಯೇಸು ಯಾವತ್ತೂ ಅಳಲಿಲ್ಲ. ಆದರೆ ಯೇಸು ನಮಗಾಗಿ ತನ್ನ ರಕ್ತವನ್ನ ಸುರಿಸಿದನು ಮತ್ತು ನಮ್ಮ ಭಾರಗಳನ್ನ ಹೊತ್ತು ಸಾಗಿದನು.
He was never offended by anything that people said or did to him.
ಯೇಸು ಸ್ವಾಮಿ ಯಾವತ್ತೂ ಜನರು ತನಗೆ ಏನೇ ಮಾಡಿದ್ರು ಅಥವಾ ಏನೇ ಅಂದಿದ್ರು ಅದಕ್ಕಾಗಿ ನೊಂದುಕೊಂಡು ಕೂಡಲಿಲ್ಲ.
He was never offended by the failure of others to do what they should have done for him, because he never came here to serve. He never imposed burdens on others. He came to carry other people's burdens, to serve them, not to be served.
Yesu swami ke yaradru kelsa madkodlilla andre Yesu swami nirasharagtirilla. Yesu swami seve madisikollalu ee lokadalli barlilla. Yesu swami mattobbara bharavanna hotkondu ಅವರಿಗಾಗಿ ಸೇವೆಯನ್ನ ಮಾಡಲಿಕ್ಕೆ ಇಹಲೋಕಕ್ಕೆ ಬಂದರು.
ಅಂಡ್ ಬಿಕಾಸ್ ಹಿ ಲಿವ್ಡ್ ಲೈಕ್ ದಿಸ್, ಹಿಸ್ ಲವ್ ಫ್ಲೋಡ್ ಔಟ್ ಲೈಕ್ ಅ ಸ್ವೀಟ್ ಪರ್ಫ್ಯೂಮ್ ಅಂಡ್ ಪೀಪಲ್ ವರ್ ಡ್ರಾನ್ ಟು ಹಿಮ್.
ಯೇಸು ಈ ರೀತಿ ಜೀವಿಸಿದ್ದಕ್ಕಾಗಿ ಆತನ ಪ್ರೀತಿಯು ಸುಗಂಧ ಪರಿಮಳದ ರೀತಿಯಲ್ಲಿ ಹರಿಯಿತು. ಹಾಗಾಗಿ ಜನರು ಆತನ ಕಡೆಗೆ ಸೆಳೆತಗೊಂಡರು.
ವೈ ಇಸ್ ಇಟ್ ದ ಮೆಸೇಜ್ ಆಫ್ ಕ್ರೈಸ್ಟ್ is not more accepted in our country?
ಕ್ರಿಸ್ತನ ಸಂದೇಶವು ಯಾಕೆ ನಮ್ಮ ದೇಶದಲ್ಲಿ ಹೆಚ್ಚು ಸ್ವೀಕೃತಗೊಳ್ಳುತ್ತಾ ಇಲ್ಲ?
Isn't it because Christians do not seek to have this love?
ಯಾಕೆಂದರೆ ಕ್ರೈಸ್ತರು ಯೇಸುವಿನ ಪ್ರೀತಿಯನ್ನ ತೋರಿಸುವುದರಲ್ಲಿ ಸೋಲ್ತಾ ಇದ್ದಾರೆ.
If you're a Christian, claim the name of Christ, I want to encourage you. Seek with all your heart that you will have such a love like a sweet perfume coming forth from your life.
ನೀವು ಕ್ರೈಸ್ತರಾಗಿದ್ರೆ ಯೇಸುವಿನ ಹೆಸರನ್ನ ನೀವು ಬಳಸಿಕೊಳ್ಳೋದಾದ್ರೆ ನಾನು ನಿಮಗೆ ಪ್ರೋತ್ಸಾಹ ಪಡಿಸ್ತೇನೆ, ನಿಮ್ಮ ಜೀವಿತದಿಂದ ಪ್ರೀತಿಯು ಅಂದರೆ ಸಿಹಿಯಾದ ಪರಿಮಳವು ಹೊರಸೂಸಲು ನೀವು ಹೃದಯಪೂರ್ವಕವಾಗಿ ದೇವರನ್ನ ಹುಡುಕಿರಿ. ಆಮೆನ್.